ഇതം തവ ഭക്താനാം അസ്മാക്കം നൃഹരേ ഹരേ സദാശു കാര്യം കാര്യജ്ഞ പ്രളയർക്കായത പ്രഭ ഹരികഥാമൃത സാര ഗുരുകള കരുണദിന്ദ അപണിത് പേളുവെ പരമ ഭഗവത് ഭക്തരിതനാദരതി കേളുവതു കൃഷ്ണ. ഇല്ലി ഇഷ്ടു തനക 21 പദ്യങ്ങളിൽ ഒന്ന് വിശേഷങ്ങളെന്ന ദേവരു ഹാഗെ ഹാഗെല്ല ഇദ്ദാനെ അಂತ അനേക മുഖದಿಂದ ಹೇಳಿದ ಮೇಲೆ ಇಲ್ಲಿ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾದ ಅಂಶ ಏನು ಅಂದ್ರೆ, ದೇವರು ಬಂದು ನಮಗೆ ಮೋಕ್ಷಕ್ಕೆ ಏನು ಬೇಕಾದ್ದು, ಮೋಕ್ಷ ಅಂಬದು ದೇವರು ಕೊಟ್ಟೆ ಕೊಡ್ತಾನೆ ನಮ್ಗೆ. ಮೋಕ್ಷ ಕೊಡ್ಲಕ್ಕೆ ನಮ್ಮನ್ನ ಈ ಸಂಸಾರದಲ್ಲಿ ಅವನು ತಂದು ಇಟ್ಟಿದ್ದಾನೆ. ಸೊ ನಮ್ಮ ಪ್ರಾರ್ಥನೆ ಅಂಬೋದು ಹೇಗಿರಬೇಕು, ಅದು ದೇವರನ್ನ ಕೇಳಬಹುದಾ ಕೇಳಬಾರದ, ಈ ತರ ಕ್ವಶನ್ಗಳು ಬರುತ್ತೆ. ಇಲ್ಲಿ ಏನ್ ಹೇಳ್ತಾರಂದ್ರೆ, ಮೋಕ್ಷಕ್ಕೆ ಬೇಕಾದ್ದು ಬಂದು ಒಂದು ಜ್ಞಾನ ಮತ್ತು ಭಕ್ತಿ. ಜ್ಞಾನದಲ್ಲಿನೂ ಅವ್ರು ಏನ್ ಹೇಳ್ತಾರಂದ್ರೆ ಸುಜ್ಞಾನ ಭಕ್ತಿ ಅಂತ ಹೇಳ್ತಾರೆ. ಏನದು ಸುಜ್ಞಾನ ಭಕ್ತಿ? ಜ್ಞಾನ ಒಳ್ಳೆ ಜ್ಞಾನ ಕೆಟ್ಟ ಜ್ಞಾನ ಅಂತ ಇದೆಯಾ? ಸುಜ್ಞಾನ ಅಥವಾ ಬೇರೆ ತರ ಏನಾದ್ರು ಇದೆಯಾ ಅಂದ್ರೆ, ಸುಜ್ಞಾನ ಅಂದ್ರೆ ಭಗವಂತನೇ ಎಲ್ಲವೂ ಮಾಡಿ ಮಾಡಿಸ್ತಾನ ಅಂತ ತಿಳ್ಕೊಳ್ಳೋದನ್ನ ಸುಜ್ಞಾನ ಅಂತ ಹೇಳ್ತಾರೆ. ಇದು ಹೇಳುವಾಗ ಇನ್ನೊಂದು ಹೇಳ್ತಾರೆ ಅವರು, ಇದು ಚತುರ್ಮುಖನ ಕಥೆಯನ್ನು ಅದು ಹೇಳ್ತಾರೆ. ಚತುರ್ಮುಖ ತೋರಿಸಿದ, ಚತುರ್ಮುಖನಿಗೆ ಎಲ್ಲ ಗೊತ್ತು. ಚತುರ್ಮುಖ ಆದಿಯಲ್ಲಿನೂ ತೋರಿಸಿದ ಹೇಗೆ ಅಂದ್ರೆ, ಅವನು ಆ ಒಂದು ಒಂದು ಪದ್ಮದ ಕಥೆ ಬರತ್ತಲ್ಲ ಭಾಗವತದಲ್ಲಿ, ಆ ಬಂದ ಅವನು ಒಂದು ದೊಡ್ಡ ಕಮಲ ಇತ್ತು, ಕಮಲದಿಂದ ಚತುರ್ಮುಖ ಬಂದ ಚತುರ್ಮುಖ ಎಲ್ಲ ಕಡೆಯನ್ನು ನೋಡಿದ, ಯಾರು ಕಾಣಿಸೇ ಇಲ್ಲ. ಆಮೇಲೆ ಒಬ್ಬನೇ ಇದೀನಲ್ಲ ಅಂತ ಹುಡುಕ್ಲಕ್ ಶುರು ಮಾಡಿದ ಅಂತ ಅಲ್ಲಿ ಬರುವಾಗ ಹೇಳ್ತಾರೆ. ಅದು ಪ್ರಹ್ಲಾದ ರಾಯರೇ ಅದನ್ನ ಹೇಳ್ತಾರೆ. ಹಾಗೆಯೇ ಸರಂತ ಸ್ಕಂದ ಭಾಗವತದಲ್ಲಿ ಹೇಳುವಾಗ ಹೇಳ್ತಾರೆ, ಹೇಗೆ ಅಂದ್ರೆ ಒಂದು ಅಂಕುರ ಒಂದು ಬೀಜ ಇರುತ್ತೆ, ಬೀಜದಿಂದ ಅಂಕುರ ಬಂದಾಗ ಏನಾಗತ್ತೆ, ಬೀಜ ಅಂಕುರ ರಿಲೇಶನ್ಶಿಪ್ ಏನು ಅಂದ್ರೆ, ಆ ಬೀಜದಿಂದ ಒಂದು ಮೊಳಕೆ ಬರುತ್ತೆ, ಮೊಳಕೆ ಬಂದು ಸ್ವಲ್ಪ ದೊಡ್ಡದಾದ್ರೆ ಬೀಜ ಎಲ್ಲಿ ಅಂತ ಹುಡುಕೋದೇ ಇಲ್ಲ. ಯಾಕೆಂದ್ರೆ ಆ ಸೋರ್ಸ್ ಅಂತಿರ ಕಾರಣ ಅಂತ ಇದ್ದಲ್ಲ, ಆ ಕಾರಣ ಅಂಬುದು ಕಾರ್ಯದಲ್ಲಿನೂ ಕಂಪ್ಲೀಟ್ ಆಗಿ ವ್ಯಾಪ್ತ ಆಗ್ಬಿಡತ್ತೆ. ಸೊ ಅದನ್ನ ಹೇಗೆ ನೋಡೋದು, ಆ ಕಾರ್ಯದಲ್ಲೇ ನೋಡಬೇಕು ಅಂತ ಆ ತಾವರೆಯಲ್ಲೇ ಅವನು ಕೂತು ಅವನು ಅದನ್ನ ನಮ್ಗೆ ತೋರಿಸ್ತಾನೆ. ಚತುರ್ಮುಖ ಎಲ್ಲಿ ನೋಡಿದ್ರು ಯಾರು ಕಾಣಿಸಿಲ್ಲ, ತಾನು ಒಬ್ಬನೇ ಇದ್ದ, ತನ್ನ ಸೃಷ್ಟಿ ಮಾಡಿದ ಭಗವಂತ ಕಾಣಿಸಿಲ್ಲ ಅಂತ. ಆಮೇಲೆ ಚಿಂತನೆ ಮಾಡಿ ಎಲ್ಲಿ ಭಗವಂತನನ್ನು ತನ್ನ ಆ ಕಮಲ ಎಲ್ಲಿ ಇದೆಯೋ ಅಲ್ಲೇ ಕಾಣಬೇಕು ಅಂತ ಅಲ್ಲಿ ಕೂತು ತಪಸ್ಸು ಮಾಡ್ತಾನೆ. ಮನಸ್ಸಲ್ಲಿ ಆ ಕಮಲವನ್ನ ಚಿಂತನೆ ಮಾಡಿ ಅಲ್ಲಿ ಭಗವಂತನನ್ನ ಬೇರೆ ಎಲ್ಲಿನೆಲ್ಲ ಒಳಗೆ ಚಿಂತನೆ ಮಾಡಬೇಕು, ಒಳಗೆ ನೋಡಬೇಕು. ಒಳಗೆ ಅಂದ್ರೆ ನಮ್ಮ ಹೃದಯದ ಒಳಗೆ ನೋಡಬೇಕು, ನಮ್ಮ ಕಣ್ಣು ಮುಂದೆ ಇರುವಂತ ಪ್ರಪಂಚವನ್ನ ನೋಡಬೇಕು. ಸೊ ಇದನ್ನ ಹೇಳ್ತಾರೆ. ಈ ಸುಗ್ಗಿಯನ್ನು ಬಂದಾಗೆ ದೇವರು ಇವಾಗ ಏನು ಥಾಟ್ ಬರುತ್ತೆ, ಅವನು ಏನೇನು ಸೃಷ್ಟಿ ಮಾಡಿದ್ದಾನೋ ಆ ಸೃಷ್ಟಿಯಲ್ಲಿ ಅದು ತುಂಬಿದಾನ, ನಮ್ ಕಣ್ಣಿಗೆ ಕಾಣಿಸೋದಿಲ್ಲ, ಹೊರತು ಹೇಗೆ ಒಂದು ಬೀಜ ಮೊಳಕೆಯಾಗಿ ಬಂದು ಮರವಾಗಿ ಬಂದಾಗ ಆ ಶಕ್ತಿ ಪೂರ ಅಲ್ಲಿ ಬೀಜ ದೊಡ್ಡ ಮರ ಆದ್ಮೇಲೆ ಅದನ್ನ ಹುಟ್ಟಿಸಿದ ಆ ಬೀಜೆಯಲ್ಲಿ ಅಂತ ಯಾರು ಹುಡುಕೋದಿಲ್ಲ. ಬೀಜವೇ ಇಷ್ಟು ದೊಡ್ಡ ಮರ ಆಗಿದೆ. ಹಾಗೇನೆ ದೇವರು ಈ ಬೀಜದ ಒಳಗೆ ಇದ್ದಂತ ಅವನು ಕಾರಣನಾಗಿದ್ದು ಈ ಕಾರ್ಯಾತ್ಮಕ ಪ್ರಪಂಚದಲ್ಲಿ ತುಂಬಿದ್ದಾನೆ. ಹಾಗೇನೆ ಹೇಳುವಾಗ ಹೇಳ್ತಾರೆ, ಅಲ್ಲೇ ಭಾಗವತದಲ್ಲಿ ಹೇಳುವಾಗ ಹೇಳ್ತಾರೆ. ಹಾಗೇನೆ ಒಂದು ಅಭಿಮಾನಿ ಅಂತ ನಾವು ಸುಮ್ಮನೆ ಹೇಳುವಾಗ, ಅಭಿಮಾನಿ ಎಂಬುದು ಯಾವ ವಸ್ತು, ಅದು ಭೂಮಿಯ ಅಭಿಮಾನಿ, ಪೃಥ್ವಿ ಅಭಿಮಾನಿ ಅಂತ ಹೇಳುವಾಗ ಆ ಪೃಥ್ವಿ ಪೂರ ಅವಳು ತುಂಬಿರ್ತಾಳೆ. ಸೊ ಹೀಗೆ ಹೇಳ್ತಾರೆ. ಇದನ್ನ ನಾವು ತಿಳ್ಕೋಬೇಕು. ಸೊ ಇದರಿಂದ ಏನ್ ಅರ್ಥ ಆಗತ್ತೆ ನಮ್ಗೆ ಅಂದ್ರೆ, ವ್ಯಾಪ್ತಿ ಸಂಧಿಯಲ್ಲಿ ಬಂದ ಭಾವನೆಯನ್ನೇ ಇಲ್ಲಿನೂ ಹೇಳ್ತಾರೆ. ಅಂದ್ರೆ ದೇವರು ಬರೀ ಎಲ್ಲದಲ್ಲಿನೂ ತುಂಬಿರೋದು ಮಾತ್ರ ಇಲ್ಲ, ಸ್ವಾಮಿತ್ವೇನ ಅವನು ತುಂಬಿ ಇರ್ತಾನ, ಅವನೇ ಸ್ವಾಮಿತ್ವೇನ ಎಲ್ಲಾ ಕಡೆನೂ ತುಂಬಿ ಇದಾನಂದ್ರೆ, ನಾವು ಮಾಡುವಂತ ಪ್ರತಿ ಕೆಲಸಗಳು ಇರುತ್ತಲ್ಲ ಅಲ್ಲಿನೂ ಅವನೇ ತುಂಬಿ ಇರ್ತಾನ. ಜಡದಲ್ಲಿನೂ ಇಷ್ಟು ತನಕ ಅದೇ ಹೇಳ್ತಾ ಬಂದ್ರು, ಜಡದಲ್ಲಿನೂ ಅವನೇ ತುಂಬಿದಾನೆ. ಜಡ ಸಹಿತವಾದ ಈ ಚೇತನ ನಮ್ಮ ದೇಹಗಳ ಅನೇಕ ದೇಹಗಳೆಲ್ಲ ಹಿಂದಿನ ಪದ್ಯಗಳಲ್ಲಿ ನೋಡ್ತಾ ಒಂದೊಂದು ಬಂದಿವೆ, ಎಲ್ಲಿನೂ ಅವನೇ ತುಂಬಿದ್ದಾನೆ ಅಂತ. ಹೀಗೆ ನಾವು ಚಿಂತನೆ ಪ್ರಾಸೆಸ್ ಹೀಗೆ ಚಿಂತನೆ ಮಾಡುವಾಗ ಏನಾಗುತ್ತೆ ನಮ್ಗೇನು ಚೂರು ಚೂರು ಅರ್ಥ ಆಗತ್ತೆ, ದೇವರೇ ಎಲ್ಲದಲ್ಲಿನೂ ಇದ್ದು ಮಾಡಿ ಮಾಡಿಸ್ತಾನ ಅಂತ ಬಂದಾಗೆ, ಆ ಪ್ರಜ್ಞೆ ಬಂದಾಗೆ ನಾನು ಅಂಬೋದು ಹೋಗ್ಬಿಡತ್ತೆ. ನಾನು ಅಂಬೋದು ಹೋಗೋದಿಲ್ಲ ಅಷ್ಟು ಬೇಗ. ದೇವರು ಮಾಡ್ತಾನೆ ಅಂಬ ಅಹಂ ನಾನೇ ಅಂಬೋದು, ನಾನೇ ಸ್ವತಂತ್ರವಾಗಿ ಮಾಡ್ತೇನೆ, ಅದು ಹೋಗತ್ತೆ. ಅದಕ್ಕೆ ಸುಜ್ಞಾನ ಅಂತ ಹೇಳಿದ್ರೆ, ಸುಜ್ಞಾನ ಅಂಬುದು ದೇವರ ಕರ್ತೃತ್ವವನ್ನ ತಿಳ್ಕೊಳ್ಳು, ಸ್ವತಂತ್ರವಾದ ಭಗವಂತನನ್ನ ಕರ್ತೃತ್ವ. ದೇವರೇ ನನ್ನಲ್ಲಿ ಇದ್ದು ಮಾಡಿ ಮಾಡಿಸ್ತಾ ಇದ್ದಾನೆ. ಇದೇ ಸೆಂಟರ್. ಇದು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ, ತುಂಬಾ ಕಷ್ಟ ಅಂತ ಹೇಳ್ತಾರೆ ಇದನ್ನ. ಸೊ ಅದನ್ನ ಮೆಲ್ಲ 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 ಅಟ್ಲೀಸ್ಟ್ ಥಿಯರಿಟಿಕಲ್ ಲೆವೆಲ್ಲಿ ನಮಗೆ ಆ ಒಂದು ಥಾಟ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಆ ಜ್ಞಾನ ತುಂಬಾ ಕಷ್ಟ ಅಂತ. ಅದಕ್ಕೆ ಭಗವಂತನನ್ನ ಆ ಜ್ಞಾನವನ್ನ ಕೇಳು ಅಂತಾರೆ. ಸುಜ್ಞಾನ ಭಕ್ತಿ. ಆ ಸುಜ್ಞಾನ ಥಿಯರಿಟಿಕಲ್ ಆಗಿ ಅದು ಇದ್ರೆ ಅಲ್ಲಿ ಭಕ್ತಿಯೂ ಮೂಡಬೇಕು. ಅದು ಯಾವಾಗ ಭಕ್ತಿ ಆಗತ್ತೆ ಅಂದ್ರೆ ಅದು ನಮ್ಮನ್ನ ಮನಸ್ಸನ್ನ ಮುಟ್ಟಿದಾಗೆ ಅದು. ಇಫ್ ಇಟ್ ನಮ್ಮ ಇದರಲ್ಲಿ ಪೂರ್ತಿ ವೆನ್ ಯು ಎಕ್ಸ್ಪೀರಿಯನ್ಸ್ ಇಟ್, ಆವಾಗ ಬರೋದು ಭಕ್ತಿ. ಆ ದಾಸ ಸಾಹಿತ್ಯದಲ್ಲಿ ದಾಸರು, ಗೋಪಾಲದಾಸ ಮುಂತಾದವರು ಅವ್ರು ಮಾಡಿದ ಕೃತಿಗಳನ್ನ ನೋಡೋವಾಗ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾರೆ. ಅದೇ ಭಕ್ತಿ. ಇಟ್ಸ್ ನಾಟ್ ಅನ್ ಇಮೋಷನಲ್ ಟಿಯರ್ ಅಲ್ಲ, ಇಟ್ಸ್ ಎ ಇಂಟ್ಯೂಷನಲ್ ಟಿಯರ್ಸ್ ಬರಬೇಕು. ಇಂಟ್ಯೂಷನ್ ಒಳಗಿಂದ ಸ್ಫುರಣೆಯಾಗಿ ಅದು ಆ ಒಂದು ಕರಗಬೇಕು ಭಕ್ತಿಯಲ್ಲಿ. ಸೊ ಅದನ್ನ ಹೇಳ್ತಾರೆ, ಈ ಸುಜ್ಞಾನ ಭಕ್ತಿಯನ್ನ ಬೇಡು ಅಂತ ಹೇಳ್ತಾರೆ. ನೀವು ಬೇಡಬೇಕು ದೇವರಲ್ಲಿ ನಾವು ಕೇಳ್ಕೋಬೇಕು. ಯಾಕೆ ಅಂತ ಇಲ್ಲಿ ಹೇಳ್ತಾರೆ. ಅವದೇಹವ ಕೊಡಲಿ ಹರಿ ಮತ್ತಾವ ಲೋಕದಲ್ಲಿಡಲಿ ಮತ್ತಾವ ದೇಹದೊಳಿರಲಿ ಆವಾವಸ್ಥೆಗಳು ಬರಲಿ ದೇಶದೊಳು ದೇಶದೊಳಿರಲಿ ಆವ ಅವಸ್ಥೆಗಳು ಬರಲಿ ಈ ವಿಧದಿ ಜಡ ಚೇತನದೊಳು ಪರಾವರೇಶನ ರೂಪ ಗುಣಗಳ ಭಾವಿಸುವ ಸುಜ್ಞಾನ ಭಕುತಿಯ ಬೇಡುಕೊಂಡಾಡು ಅಂತ ಹೇಳ್ತಾರೆ. ಮೂರನೇದು ಬಂದು ನಾನು ತಪ್ಪು ಹೇಳಿದೆ, ಆವ ದೇಶದೊಳು. ಫಸ್ಟ್ ಬಂದು ಆವ ದೇಹವನ್ನ ಹೇಳ್ತಾರೆ. ಇಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ತಾರಂತೆ. ಈ ಪ್ರಾರ್ಥನೆಯನ್ನ ಮಾಡಿದ್ದ ಇದಕ್ಕೆ ಉದಾಹರಣೆ ಉಂಟಾ ಅಂದ್ರೆ ಭಾಗವತದಿಂದ ಎರಡು ಅಥವಾ ಮೂರು ಉದಾಹರಣವನ್ನ ಕೊಟ್ಟಿದ್ದಾರೆ. ಸೊ ಆವ ದೇಹವ ಕೊಡಲಿ ಅಂದ್ರೆ 84 ಲಕ್ಷ ಯೋನಿಗಳು ಅಂತ ಹೇಳ್ತೀವಿ. ಎಷ್ಟು ಲಕ್ಷ ಯೋನಿಗಳಲ್ಲಿ ನಾವು ಹುಟ್ಟಿ ಬಂದಿದೀವೋ ಗೊತ್ತಿಲ್ಲ. ಮುಂದೆ ಇನ್ನು ಏನೇನು ಯೋನಿಗಳಲ್ಲಿ ಏನೇನು ಈ ದೇಹ ಯಾವ ಈ ನಮ್ಮ ಸ್ಥೂಲ ದೇಹ ತಕೊಂಡ್ರೆ ಅನಿರುದ್ಧ ದೇಹ ತನಕ ನೋಡಿ ಆಯ್ತು ನಾವು. ಮತ್ತು ಈ ಸ್ಥೂಲ ದೇಹ ಬಂದಾಗ ಯಾವ ಜೀವರಾಶಿಗಳಲ್ಲಿ ಹುಟ್ಟುತ್ತೀವೋ, ಮನುಷ್ಯರಾಗಿ ಹುಟ್ಟುತ್ತೀವೋ, ಅನಿಮಲ್ಸ್ ಅಥವಾ ಪ್ಲಾಂಟ್ಸ್ ಯಾವ್ದಲ್ಲಿ ನಾವು ಹುಟ್ಟುತ್ತೀವೋ ನಮ್ಗೆ ಗೊತ್ತಿಲ್ಲ. ಸೊ ಯಾವ ದೇಹ ಬರುತ್ತೋ ಗೊತ್ತಿಲ್ಲ. ಅಂಡ್ ಇನ್ ಬಿಟ್ವೀನ್ ಇಲ್ಲಿಂದ ಸ್ವರ್ಗದಿಂದ ತಿರ್ಗಾ ಬರುವಂತ ಪಾತ್ ಇಲ್ಲಿ ಎಷ್ಟೆಷ್ಟು ದೇಹ ಅದು ಪಂಚಮಹಾಯಜ್ಞ ಸಂಧಿಯಲ್ಲಿ ನೋಡಿದ್ವಿ ಎಷ್ಟೆಷ್ಟು ದೇಹಗಳು ಬರುತ್ತೋ ಗೊತ್ತಿಲ್ಲ ನಮ್ಗೆ. ಸೊ ಹೀಗೆ ಎಷ್ಟು ಆವ ಅಂದ್ರೆ ಯಾವ ದೇಹ ಕೊಡಲಿ ದೇವ್ರು ನೀನ್ ಏನ್ ಬೇಕಾದ್ರೆ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರಂತೆ. ಬಿಕಾಸ್ ಇದು ನನ್ನ ಕರ್ಮಕ್ಕೆ ತಕ್ಕಂತೆ, ನಾವು ಮಾಡಿದ ಕರ್ಮಕ್ಕೆ ತಕ್ಕಂತೆ ದೇವರು ಆ ದೇಹವನ್ನ ಕೊಟ್ಟೇ ಕೊಡ್ತಾನೆ. ಕೊಡೋ ಪರವಾಗಿಲ್ಲ ಅಂತ ಹೇಳ್ತಾರೆ. ಏನು ದೇಹ ಬಂದನು ಆವ ದೇಹ ಕೊಡಲಿ ಹರಿ ಅಂತ ಹೇಳ್ತಾರೆ. ಹರಿ ಅಂದ್ರೆ ಅಲ್ಲಿ ಹರಿ ಇದ್ದಾನೆ. ಹರಿ ಅಂದ್ರೆ ನಮ್ಮ ಬಿಂಬರೂಪಿ ನಮ್ಮನ್ನ ಬಿಟ್ಟು ಯಾವತ್ತು ಯಾವ ದೇಹ ಬಂದ್ರೂ ಬಿಂಬರೂಪಿ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ಹರಿ ಅಂತ ಇಲ್ಲಿ ಅಂದು ಮತ್ತು ಹರಿ ಅಂತ ಹೇಳುವ ಮೂಲಕವಾಗ ಒಂದೊಂದು ದೇಹವನ್ನು ಅವನು ಕೊನೆಯಲ್ಲಿ ಕೊಡ್ತಾನೆ ಮತ್ತು ಸೀಳ್ತಾನೆ. ಆ ದೇಹ ಈ ದೇಹ ವಿಯೋಗ ಈ ಜೀವಕ್ಕೆ ದೇಹ ಸಂಬಂಧ ಆಗತ್ತೆ, ದೇಹದಿಂದ ವಿಯೋಗ ಆಗತ್ತೆ. ಅದಕ್ಕೇನು ಹರಿ ಅಂತಾರ. ಪಾಪದಿಂದ ಹರತಿ ಈ ಪಾಪವನ್ನ ಈ ದೇಹ ಕೊಟ್ಟು ಈ ನಾವು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಎಲ್ಲವನ್ನು ಮಾಡಿಸಿ ಈ ದೇಹದಿಂದ ಪಾಪದಿಂದನೂ ಮುಕ್ತನು ಮಾಡ್ತಾನೆ. ಸೊ ಹರಿ ಅಂತ ಹೇಳಿ ಮತ್ತಾವ ಲೋಕದಲ್ಲಿ ಇಡಲಿ ಎಂದು. ಸೊ ದೇಹ ಬರುತ್ತೆ. ಆಮೇಲೆ ಲೋಕ ಅಂದ್ರೆ ಏನು? ಲೋಕ ಅಂದ್ರೆ ಇಲ್ಲಿ ಬೇಸಿಕಲಿ ಚತುರ್ದಶ ಭುವನದಲ್ಲಿ ಎಲ್ಲಾ ಕಡೆನು ನಮ್ಮಂದ ಹೋಗ್ಲಕ್ ಆಗೋದಿಲ್ಲ. ಸ್ವರ್ಗ ಭೂಮಿ ನರಕ, ಸ್ವರ್ಗ ಭೂಮಿ ನರಕ ಇಲ್ಲಿ ಸುತ್ತಾ ಇರ್ತೀವಿ ನಾವು. ಸ್ಟಿಲ್ ನಮ್ಗೆ ಕರ್ಮಕ್ಷೆ ಈ ಹುಟ್ಟು ಸಾವು ಅಂಬೋ ಒಂದು ಬಂಧದಿಂದ ಮೋಕ್ಷ ಅಂದ್ರೆ ಈ ಸುಪ್ತಿಯದಿಂದ ಗರ್ಭವಾದ ದುಃಖದಿಂದ ನಮ್ಗೆ ಬಿಡುಗಡೆ ಆದ್ರೆ ಮೋಕ್ಷ ತಕ್ಕಂತೆ ಬರೋದಿಲ್ಲ. ಇನ್ನು ಊರ್ಧ್ವ ಲೋಕಕ್ಕೆ ಹೋಗ್ತೀವಿ. ಆವಾಗ ದೇವರ ಸ್ಮರಣೆ ಇದ್ದೇ ಇರತ್ತೆ, ಆವಾಗ ಏನೂ ಆಗಲ್ಲ. ಬಟ್ ಹುಟ್ಟು ಸಾವು ಈ ಒಂದು ಚಕ್ರ, ಹುಟ್ಟು ಸಾವು ಅಂತ ಚಕ್ರ ಮತ್ತು ಅದಕ್ಕೆ ಫಲವಾಗಿ ಇಲ್ಲಿ ಮಾಡುವಂತ ಕೆಲಸಕ್ಕೆ ಫಲವಾಗಿ ಸ್ವರ್ಗ ನರಕ ಇದು ಬರುತ್ತೆ. ಸೊ ಹೀಗೆ ಲೋಕಗಳು ಅಂತ ಹೇಳುವಾಗ ಈ ಮೂರು ಲೋಕಗಳು ಮತ್ತು ಕೆಲವೊಮ್ಮೆ ಕೆಳಗೆ ಪಾತಾಳೋಕ ಆ ಲೋಕಕ್ಕೆ ಹೋಗುವ ಯೋಗ್ಯತೆ ಇರೋರು ಹೋಗಬಹುದು. ಸೊ ಹಾಗೆ ಈ ಎಷ್ಟು ಲೋಕಗಳಲ್ಲಿ ನೀನು ಇರ್ತೀಯೋ ಪರವಾಗಿಲ್ಲ, ಆವ ಲೋಕದಲ್ಲಿ ಇರಲಿ ಮತ್ತ ಆವ ದೇಶದೊಳಿರಲಿ. ದೇಶ ಅಂತ ಹೇಳುವಾಗ ಪ್ರದೇಶ, ಯಾವ ಪ್ರದೇಶ, ಇವಾಗ ನಾವು ಇಲ್ಲಿ ಇದ್ದೀವಿ ಅಥವಾ ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ಕಡೆ ಇರ್ತೀವಿ, ಒಂದು ಜನ್ಮದಲ್ಲಿ ಭಾರತದಲ್ಲಿ ಇರ್ತೀವಿ, ಇನ್ನೊಂದು ಜನ್ಮದಲ್ಲಿ ಆಫ್ರಿಕಾ ಇರ್ಬೋದು, ಅಂಟಾರ್ಟಿಕಾ, ಎಲ್ಲಿ ಪ್ರದೇಶ ಆರ್ ವಿತಿನ್ ದಟ್ ಏರಿಯಾ ಏನು ದ್ವೀಪಗಳು ಇರುತ್ತೆ ಅಂದ್ರೆ ಸ್ವರ್ಗದಿಂದ ಸ್ವಲ್ಪ ಪುಣ್ಯ ಏನಾರು ಇದ್ರೆ ಆ ಉಳಿದ ಆ ಭೂಸ್ವರ್ಗಗಳು ಅಂತ ಸ್ಥಾನವೂ ಇದೆ. ಅದು ಭೂಮಿಯಲ್ಲಿ ಇರುವಂತ ಆ ಒಂದು ದೇಶಗಳು, ಆ ಪ್ರದೇಶಗಳು, ದೇಶಾಂತರ ಪ್ರದೇಶಗಳಲ್ಲಿ ಇಟ್ಟಿರಬಹುದು. ಸೊ ಅಂದ್ರೆ ಬೇಸಿಕಲಿ ಯಾವುದೇ ಇರಲಿ ಅಂತ, ದೇಶದೊಳಗೆ ಇರಲಿ, ಆವ ಅವಸ್ಥೆಗಳು ಬರಲಿ. ಅಂದ್ರೆ ಇವಾಗ ನಾವು ಒಂದೊಂದು ಯೋನಿ ತಗೊಳ್ತೀವಿ, ಒಂದೊಂದು ಯೋನಿಗಳಲ್ಲಿ ಹೋದಾಗ ಏನೇ ದೇಹ ಇರಲಿ, ಲೋಕ ಇರಲಿ, ಮತ್ತು ಪ್ರದೇಶಗಳಿರಲಿ, ಎಲ್ಲಿ ಇದ್ರನ್ನ ನಮ್ಗೆ ಅವಸ್ಥೆಗಳು ಬರುತ್ತೆ. ಈ ಅವಸ್ಥೆ ಎಂಬುದು ಅನೇಕ ರೀತಿಯಿಂದ ನೋಡ್ತಾರೆ. ಒಂದು ಸಿಂಪಲ್ ಏನಂದ್ರೆ ಅವಸ್ಥೆಗಳು ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ರೆ ಒಂದು ಅವಸ್ಥೆಗಳು, ಕೌಮಾರ ಬರುತ್ತೆ, ಯೌವನ ಬರುತ್ತೆ, ಸೊ ಹೀಗೆ ಒಂದು ಮಿಡಲ್ ಏಜ್, ಓಲ್ಡ್ ಏಜ್, ಸೊ ಹೀಗೆ ಬರುವಂತದ್ದು ಇದು, ಈ ಅವಸ್ಥೆಗಳು ಇದೆ. ಬಟ್ ಜನರಲ್ ಆಗಿ ನಾವು ಪಶು ಪಕ್ಷಿಗಳು ಏನೇ ಯೋನಿಗಳು ಏನು ಬಂದ್ರು ಸುಖ ದುಃಖ ಎಂಬುದು ಇರುತ್ತೆ, ದುಃಖ ಬರುತ್ತೆ, ಸುಖ ಬರುತ್ತೆ, ಆ ಅವಸ್ಥೆಗಳು ಇರುತ್ತೆ. ಸೊ ಅದು ಒಂದು. ಇನ್ನೊಂದು ಅವಸ್ಥೆಗಳು ಏನು ಅಂದ್ರೆ ಇದು ಎಲ್ಲರಿಗೇನು ಅಪ್ಲೈ ಆಗೋದಿಲ್ಲ, ಬಟ್ ಮನುಷ್ಯರಿಗೆ ಪ್ರಧಾನವಾಗಿ ಅಪ್ಲೈ ಆಗುತ್ತೆ. ಬಟ್ ಜಾಗೃತ, ಸ್ವಪ್ನ, ಸುಷುಪ್ತಿ, ಈ ಅವಸ್ಥೆಗಳು, ಈ ಅವಸ್ಥೆಗಳು ಬರುತ್ತೆ. ಸೊ ಈ ಅವಸ್ಥೆಗಳ ಅವಸ್ಥೆ ಎಂಬುದಲ್ಲಿ ಎಲ್ಲವನ್ನು ತಗೊಳ್ತಾರೆ. ಯಾವ ಸುಖ ದುಃಖಗಳು ತಗೋಬಹುದು, ಮತ್ತು ಜಾಗೃತ, ಸ್ವಪ್ನ, ಸುಷುಪ್ತಿ ತಗೋಬಹುದು, ಮತ್ತು ಜಸ್ಟ್ ಇದು ಕೌಮಾರ ಹುಟ್ಟಿರೋದು ಮಗು, ಯೌವನ, ಕೌಮಾರ, ಯೌವನ, ಈ ತರ ಒಂದು ಅವಸ್ಥೆಗಳು, ಗ್ರೋಯಿಂಗ್ ಅಪ್ ಫೇಸಸ್ ಇನ್ ಅವರ್ ಲೈಫ್ ಸ್ಟೈಲ್ ಇರೋ ತರ ಆ ಫೇಸಸ್ ಇರಬಹುದು. ಏನೇ ಅವಸ್ಥೆಗಳಲ್ಲಿ ಬರಲಿ, ಈ ವಿಧದಿ, ಈ ವಿಧದಿ ಅಂತ ಹೇಳುವಾಗ ಈ ತರದ, ಈ ವಿಧದಿ ಅಂದ್ರೆ ಏನು, ಈ ವಿಧದಿ ಅಂದ್ರೆ ಹಿಂದೆ ಹೇಳಿರುವಂತ ವಿಧ ಏನು, ಹಿಂದೆ ಹೇಳಿದ್ದಾರೆ ಜಡ ಚೇತನ, ಜಡಗಳ ಬಗ್ಗೆ ಹೇಳಿದ್ದಾರೆ, ಜಡಗಳು ಹೇಳಿದ್ದಾರೆ, ಚೇತನಗಳು ಹೇಳಿದ್ದಾರೆ, ಚೇತನ ಜೊತೆಯಲ್ಲಿ ಜಡ ದೇಹದಿಂದ ಸಹಿತವಾದ ಚೇತನಗಳು. ಸೊ ಹೀಗೆ ಈ ವಿಧದಿ ಜಡ ಚೇತನದಳು, ಈ ಜಡದಲ್ಲಿ ಆಗಲಿ ಚೇತನದಲ್ಲಿ ಆಗಲಿ ಯಾರಿದಾರಂತ ತಿಳ್ಕೋಬೇಕು ಅಂದ್ರೆ ಪರಾವರೇಶನ ಅಂತ. ಪರಾವರೇಶ ಅಂದ್ರೆ ಪರ ಅಂದ್ರೆ ಲಕ್ಷ್ಮಿ, ಅವರ ಅಂದ್ರೆ ಹೇಳಿದ ಲಕ್ಷ್ಮಿಗೆ ಕೆಳಗೆ. ಇಲ್ಲಿ ಡಿವಿಷನ್ ಹೇಗೆ ಅಂದ್ರೆ ಒಂದು ಯಾವತ್ತೂ ಸ್ವರೂಪ ದೇಹದಿಂದ ಇದ್ದು ಅಕ್ಷರ ಪುರುಷಳಾಗಿ ಇರುವಂತ ಲಕ್ಷ್ಮಿ, ಮತ್ತು ಉಳಿದದ್ದೆಲ್ಲ ಎಲ್ಲರಿಗೆ, ಉಳಿದ ಎಲ್ಲರಿಗೆ, ಮುಕ್ತರಿಗೆ ಎಲ್ಲರಿಗೆ ತಗೊಂಡರು ಒಂದಾನೊಂದು ಕಾಲದಲ್ಲಿ ಅವರಿಗೆ ಈ ಒಂದು ಪ್ರಕೃತಿ ಸಂಬಂಧವಾದ ದೇಹ ಇದ್ದೇ ಇರುತ್ತೆ. ಸೊ ಅವರ ಅಕ್ಷರ ಪುರುಷರ ಅಕ್ಷರ ಅಕ್ಷರ ಪುರುಷರು ಅಂತ ಹೇಳ್ತಾರಲ್ಲ, ಹಾಗೆ ಈ ಒಂದು ಪರ ಅವರಿಗಿಂತ ಅವರ ಯಾವತ್ತೂ ಅವಳು ಪರಳಾಗಿರುತ್ತ ಲಕ್ಷ್ಮಿ, ಮತ್ತು ಅವಳು ಕೆಳಗೆ ಇರುವಂತ ಈ ಸಂಸಾರದಲ್ಲಿ ಒಂದಾನೊಂದು ಕಾಲದಲ್ಲಿ ಇದ್ದ ಜೀವರಾಶಿಗಳ ಬ್ರಹ್ಮನಿಂದ ಎಲ್ರು, ಸೊ ಈ ದೇವತೆಗಳು, ಸೊ ಈ ಪರರಿಗೇನು ಅವರಿಗೇನು ಈಶನಾದವನು ಅಂದ್ರೆ ಭಗವಂತ ಸರ್ವೋತ್ತಮ ಅಂತ ಒಂದು. ಇನ್ನೊಂದು ಏನು ಅಂದ್ರೆ ಯಾವುದೇ ದೇಹಗಳು ಬರಲಿ, ಏನೇ ದೇಹಗಳು ಎಲ್ಲೇ ಇದ್ರು ಅಲ್ಲಿ ಅಲ್ಲಿ ಆಯಾ ದೇಶ ಆಗಲಿ, ಆಯಾ ಕಾಲದಲ್ಲಿ ಆಗಲಿ, ಆಯಾ ಲೋಕದಲ್ಲಿ ಆಗಲಿ, ಆಯಾ ಅವಸ್ಥೆಗಳು ಏನೇ ಬಂದನು ಅಲ್ಲಿ ನಮಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲವೂ ಅಲ್ಲಿನೂ ಕೊಡಬೇಕಂದನ್ನು ಅಲ್ಲಿ ಈ ದೇವತೆಗಳು ಇರ್ತಾರೆ. ಯಾರು ನಮ್ಮ ಒಳಗೇನು ಸರಿ ಹೊರಗೇನು ಸರಿ ಪರಾವರರು ಇರ್ತಾರ. ಪರಾವರರು ಇರ್ತಾರ ಅಂದ್ರೆ ಇಲ್ಲಿ ಹೇಗೆ ಅಂದ್ರೆ ಪರ ಅಂತ ತಕೊಂಡ್ರೆ ಈ ತತ್ವಾಭಿಮಾನಿ ದೇವತೆಗಳು ಪರ ಶ್ರೇಷ್ಠರ. ಅವರ ಅಂದ್ರೆ ಯಾವತ್ತೂ ಕೆಳಗೆನೆ ಇಬ್ಬರವರು ಅಂದ್ರೆ ಅವರ ಅಂತ ಹೇಳುವ ಮೂಲಕವಾಗಿ ಈ ಒಂದು ತತ್ವಾಭಿಮಾನಿ ದೈತ್ಯರು ಇವರು ಇದ್ದೇ ಇರ್ತಾರೆ. ನಮ್ಗೆ ದೇಹಗಳು ತಗೊಂಡ ಪರಾವರರು ಇದ್ದೇ ಇರ್ತಾರೆ. ಮೋಸ್ಟ್ ಆಫ್ ದ ದೇಹ ಅಪ್ಲಿಕಬಲ್ ಆಗ ಪುರುಷ ದೇಹ ತಗೊಂಡ್ರೆ ಅಲ್ಲಿ ಅವರು ಇದ್ದೇ ಇರ್ತಾರೆ. ಇವರಲ್ಲಿ ಇವರ ಇಬ್ಬರಲ್ಲಿನೂ ಇವನು ಈಶನಾಗೇನೆ ಯಾವತ್ತೂ ಇರ್ತಾನೆ ಅಂತ. ಪರಾವರೇಶನ ಆ ಪರಾವರೇಶನ ರೂಪ ಗುಣಗಳ ಭಾವಿಸುತ್ತ ಅಂದ್ರೆ ನಾವು ದೇವರ ಗುಣಗಳನ್ನು ಒಂದೊಂದಿನೂ ಅವನು ಇಷ್ಟು ತನಕ ಹೇಳಿದ್ದೆ ಎಲ್ಲವನ್ನೂ ಇಲ್ಲಿ ತಗೊಳ್ತಾರೆ. ದೇವರ ಕ್ರಿಯೆಗಳನ್ನ ನಾವು ಚಿಂತನೆ ಮಾಡ್ತಾ ಇರಬೇಕು. ಪರಾವರೇಶನ ರೂಪಗಳು ಗುಣಗಳು ರೂಪ ಚಿಂತನೆ ಮಾಡ್ತಾ ಇರ್ಬೇಕು. ರೂಪ ಅಂದ್ರೆ ಏನು ರೂಪ ಅಂತ ಚಿಂತನೆ ಮಾಡೋದು, ರಾಮಕೃಷ್ಣ ಇತ್ಯಾದಿ ಬೇಕಾದ್ರೆ ಚಿಂತನೆ ಮಾಡೋದು. ಬಟ್ ಬೇಸಿಕಲಿ ರೂಪ ಚಿಂತನೆ ಅಂದ್ರೆ ವಿಶ್ವರೂಪ ಅಂತ ವೇದದಲ್ಲಿನೂ ತೈತ್ರಿಯ ಇದು ಶಿಕ್ಷಾವಳಿ ಹೇಳುವಾಗ ಇದನ್ನೇ ಹೇಳ್ತಾರೆ, ಇದೇ ಮಂತ್ರವನ್ನೇ ಹೇಳ್ತಾರೆ. ರೂಪ ಆದ ವಿಶ್ವರೂಪ ಅಂತ ಹೇಳ್ತಾರೆ. ವಿಶ್ವರೂಪ ಅಂತ ಹೇಳುವಾಗ ದೇವರು ಏನೇನೆಲ್ಲ ನೋಡ್ತಿರೋ ಎಷ್ಟು ರೂಪಗಳು ಅನಂತ ಅನಂತ ರೂಪಗಳು ನಾವು ನೋಡ್ತಾನೆ ಇರ್ತೀವಿ. ಆ ಅನಂತ ಅನಂತ ರೂಪದಲ್ಲಿ ಅವನು ತದ್ರೂಪನ ತದ್ರೂಪ ತದ್ವಾಚ್ಯ ಅಂತ ನಾ ಹೇಳಿದೆ ಅಲ್ಲ, ದಾಸರಿ ಹೇಳಿದಾರಲ್ಲ, ಆ ರೀತಿಯಿಂದ ಎಲ್ಲಾ ರೂಪದಲ್ಲಿನೂ ಅವನೇ ಇದ್ದಾನೆ ಅಂತ ತಿಳ್ಕೊಳ್ಳಿ. ಎಲ್ಲಾ ರೂಪದಲ್ಲೂ ಇದ್ದಾನೆ ಅಂದ್ರೆ ದೇವರ ರೂಪ ಮಾತ್ರ ನಾವು ಚಿಂತನೆ ಮಾಡೋದಿಲ್ಲ. ಯಾಕೆಂದ್ರೆ ರೂಪ ಹೇಳ್ತಾರಲ್ಲ, ಬರೀ ಒಂದು ಜ್ಞಾನದ ಒಂದು ಮತ್ತೆ ಜಸ್ಟ್ ಒಂದು ಜ್ಞಾನದ ಪೀಸ್, ಜ್ಞಾನ ಇಲ್ಲ ಜ್ಞಾನದ ಪೀಸ್, ಜಸ್ಟ್ ಜ್ಞಾನದ ಆಕಾರ ಅಂತ ಕೆಲವರು ಹೇಳ್ತಾರೆ. ಕೆಲವರು ಆ ತರ ಒಪಿನಿಯನ್ ದೇವರ ಬಗ್ಗೆ ಇರುತ್ತೆ, ಅದಲ್ಲ. ರೂಪ ಜೊತೆಯಲ್ಲಿ ಅನಂತ ಕಲ್ಯಾಣ ಗುಣಗಳು ಇರುತ್ತೆ. ಯಾವ ರೂಪ ತಗೊಂಡ್ರು ಎಲ್ಲಿ ತಗೊಂಡ್ರು ಅವನಿಗೆ ರೂಪವೂ ಇದೆ, ಕರಕರಣಾದಿ ರೂಪಗಳು ಇರುತ್ತೆ. ನಾವು ಯಾವ ಯಾವ ವಸ್ತು ನೋಡ್ತೀವೋ ಆಯಾ ವಸ್ತುವಲ್ಲಿ ಆ ರೂಪನಾಗೆ ಅವನು ವಿಶ್ವರೂಪನಾಗೆ ಅವನು ಇದ್ದಾನೆ. ಅದಕ್ಕೆ ವಿಶ್ವರೂಪ ಅಂತ ಹೇಳೋದು ದೇವರು ಎಲ್ಲಾ ರೂಪದಲ್ಲಿ ಏನೇನು ನೋಡ್ತೀವೋ ಚರಾಚರ ಚೇತನ ಜಡ ಚೇತನದಲ್ಲಿ ಎಲ್ಲದಲ್ಲಿನೂ ರೂಪವೂ ಇದೆ, ಮತ್ತು ಗುಣಗಳು ಕಲ್ಯಾಣ ಗುಣಗಳು ಅವನಲ್ಲಿ ಅನಂತ ಕಲ್ಯಾಣ ಗುಣ ಹಾಗೆ ಅವನಿದ್ದಾನೆ. ಅಂದ್ರೆ ಅನಂತ ಕಲ್ಯಾಣ ಗುಣ ಅಂದ್ರೆ ಒಂದೊಂದು ಹೆಸರುಗಳು ಏನೇನು, ಅಗ್ನಿ ಅಂತ ಬಂದ್ರೆ ಅಗ್ನಿಯಲ್ಲಿ ಇರುವಂತಹ ಪ್ರಾಪರ್ಟೀಸ್ ಅಂತ ನಮಗೆ ಬರುತ್ತೆ. ಅಗ್ನಿ ಹೆಸರಿಂದ ನಾವು ನಿರ್ವಚನ ಮಾಡಿ ಇದು ಅಂತ ಹೇಳ್ತೀವಿ. ಅಗ್ನಿ ಅಂತ ಹೇಳುವಾಗ ಅಲ್ಲಿ ಇರುವಂತಹ ಒಂದು ಗುಣ ಸುಡುವಂತ ಗುಣ ಅಂತ ಹೇಳಿದ್ರೆ ಆ ಸುಡುವಂತ ಗುಣ ಎಂಬುದು ಆ ಪೂರ್ಣ ಪ್ರಮಾಣದಲ್ಲಿ ಇವನಲ್ಲೇ ಇದೆ. ಪೂರ್ಣ ಅನಂತ ಕಲ್ಯಾಣ ಗುಣ ಪೂರ್ಣ ಅಂತ ಪೂರ್ಣತ್ವೇನ ಇವನಲ್ಲಿ ಮಾತ್ರ ಆ ಗುಣಗಳು ಪೂರ್ಣವಾಗಿರುತ್ತೆ. ಹೀಗೆ ರೂಪ ಗುಣನನ್ನ ಭಾವಿಸುತ್ತ ಸೊ ಎಲ್ಲದಲ್ಲೂ ದೇವರು ಇದ್ದಾನೆ ಎಂಬ ಒಂದು ಚಿಂತನೆಯಿಂದ ನಾವು ಭಗವಂತನನ್ನ ಸುಜ್ಞಾನ ಬಹುತಿಯ ಬೇಡುಕೊಂಡಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸರಿ, ಬೇಡಬೇಕಾ ಬೇಡಬಾರದ ಅಂತ ಹೇಳುವಾಗ ಇಲ್ಲಿ ಎರಡು ಎಕ್ಸಾಂಪಲ್ನ ಕೊಡ್ತಾರ. ಒಂದು ಎಕ್ಸಾಂಪಲ್ ಬಂದು ಭಾಗವತದ 3ನೇ ಸ್ಕಂದದಲ್ಲಿ ಬರುತ್ತೆ. ಅದೇ ಪಾಪ್ಯುಲರ್ ಆಗಿರುವಂತ ದ್ವಾರಪಾಲಕರು, ಜಯವಿಜಯರು, ಸನಕಾದಿಗಳು ಹೋದಾಗ ಬರುವಂತ ಆ ಒಂದು ಇನ್ಸಿಡೆಂಟ್ ಅನ್ನ ಹೇಳಿ ಅಲ್ಲಿ ಸನಕಾದಿಗಳು ದೇವರನ್ನ ಪ್ರಾರ್ಥನೆ ಮಾಡ್ತಾರಂತ. ಅವ್ರು ಏನ್ ಪ್ರಾರ್ಥನೆ ಮಾಡ್ತಾರಂದ್ರೆ ಇದೆ ಸುಜ್ಞಾನ ಭಕ್ತಿಯನ್ನ ಏನ್ ಹೇಳ್ತಾರಂದ್ರೆ ನೋಡಿ, ದೇವರ ದ್ವಾರಪಾಲಕರು ಅವರಿಗೆ ನಾವು ಶಾಪ, ದೇವರ ಹತ್ರ ಹೇಳ್ತಾರೆ, ದೇವರ ನಿನ್ನ ದ್ವಾರಪಾಲಕರಿಗೆ ನಾವು ಶಾಪ ಕೊಟ್ಟಿದ್ದೀವಿ. ಶಾಪ ಕೊಡೋದು ಅಂದ್ರೆ ದಟ್ಸ್ ನಾಟ್ ಅ ಗುಡ್ ಥಿಂಗ್. ಸೊ ಅದಕ್ಕೆ ಆ ಒಂದು ಕಾರಣದಿಂದ ಏನಾರು ಪಾಪಗಳು ಬಂದು ನಮಗೆ ಒಂದು ನೀಚ ಯೋನಿಗಳು ಬರಬೇಕಾದ ನರಕ ಅಂತ ಹೇಳ್ತಾರೆ. ನರಕ ಅಂದ್ರೆ ಇವರುಗಳಿಗೆ ನರಕ ಅಂಬೋದಿಲ್ಲ, ನರಕ ಅಂದ್ರೆ ಆ ಒಂದು ಭೂಮಿಯಲ್ಲಿ ಹುಟ್ಟುವಂತ ಒಂದು ಭೂಮಿಯಲ್ಲಿ ಹುಟ್ಟುವ ಒಂದು ಪ್ರಕೃತಿ ಬಂದಾಗ ಈವನ್ ನೀಚ ಯೋನಿಗಳು ಬಂದ್ರೂ ನಿನ್ನ ನೆನಪು ನಮ್ಗೆ ಇರಬೇಕು. ನಿನ್ನ ನೆನಪು ಹೇಗಿರಬೇಕು ಅಂದ್ರೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಒಂದು ಏನು ಅಂದ್ರೆ ಈ ಒಂದು ಶಾಪ ಆ ಒಂದು ಪಾಪ ಮಾಡಿದ್ದಕ್ಕೆ ಫಲವಾಗಿ ಒಂದು ಯೋನಿ ಬಂದ್ರೆ ಅದು ಯಾವಾಗಲೂ ಅದು ದುಃಖಕ್ಕೆ ಕಾರಣ ಆಗತ್ತೆ. ಅಂದ್ರೆ ಈ ದುಃಖ ಹೇಗಿರುತ್ತೆ ಅಂದ್ರೆ ಒಂದು ದುಂಬಿ ಇರುತ್ತೆ. ದುಂಬಿ ಬಂದು ಆ ಒಂದು ಜೇನನ್ನ ಒಂದು ಪುಷ್ಪದಲ್ಲಿ ಇರುವಂತ ಆ ಜೇನನ್ನ ಸವಿಯುವಾಗ ಅಲ್ಲಿ ಇರುವಂತ ಕೆಲವು ಮುಳ್ಳು ಏನಾರು ಇದ್ರೆ ಅದು ಸ್ವಲ್ಪ ಚುಚ್ಚತ್ತಂತೆ, ಚುಚ್ಚುತ್ತಾ ಇರತ್ತಂತೆ. ಚುಚ್ಚಿದ್ರೂ ಆ ಒಂದು ಜೇನನ ಸಿಹಿ ಹೇಗೆ ಅದಕ್ಕೆ ಬೇಕಾಗಿರುತ್ತೋ ಹಾಗೇನೆ ನಮ್ಗೆ ಶಾಪ ಕಾರಣವಾಗಿ ದುಃಖ ಕಾರಣವಾಗಿ ನಮ್ಗೆ ಒಂದು ಯೋನಿಗಳು, ಒಂದು ಅಸುರ ಯೋನಿ ಬರಲಿ, ಯಾವುದೇ ಒಂದು ಯೋನಿ ಏನೇ ಅದು ದುಃಖಕರವಾಗಿ ಇದ್ರೂ ನಮ್ಮ ಮನಸ್ಸು ಈ ದುಂಬಿಗಳು ಇರುತ್ತಲ್ಲ ಯಾವಾಗ್ಲೂ ಅದು ಮಧುವಲ್ಲಿ ಒಂದು ಮನಸ್ಸಿಟ್ಟು ಅದು ಇರುತ್ತಲ್ಲ, ಹಾಗೇನೆ ನೀನು ಮಧು, ನಿನ್ನಲ್ಲಿ ಯಾವತ್ತೂ ನನ್ನ ನೆನಪು ಇರಬೇಕು, ಅದನ್ನ ನೀನು ಕರುಣಿಸಿ ಅಂತ ಕೇಳ್ತಾರಂತ. ಸೊ ಏನಾಯಿತು ಅಂದ್ರೆ ಈ ತರ ಒಂದು ಸುಜ್ಞಾನ ಭಕ್ತಿಯನ್ನ ಬೇಡಬೇಕು. ಯಾಕೆಂದ್ರೆ ಮೋಕ್ಷ ದೇವರು ಕೊಟ್ರು ನಮಗೆ ಬರುವಂತ ಯೋನಿಗಳಲ್ಲಿ ನಮ್ಗೆ ದೇವರನ್ನ ಮರೆಯುವಂತ ಪ್ರಸಂಗ ಬರುತ್ತೆ. ಸೊ ಅದು ಬರಬಾರದು. ಯಾವುದೇ ಯೋನಿಗಳು, ಕೆಟ್ಟ ಯೋನಿಗಳು ಏನೇನೆಲ್ಲ ಇದ್ರು ದೇವರ ಚಿಂತನೆ ಯಾವ ಯೋನಿಯಲ್ಲಿ ಇದ್ರು ಬರಬೇಕು. ಇದಕ್ಕೆ ಇನ್ನೊಂದು ವೃತ್ತಾಸುರ, ಅವನಿಗೇನು ಹಾಗೆ ತಾನೆ, ಇಂದ್ರನ ಜೊತೆಯಲ್ಲಿ ಯುದ್ಧ ಮಾಡುವಾಗ ಅಷ್ಟು ಒಂದು ಇಂದ್ರನ ಜೊತೆಯಲ್ಲಿ ಯುದ್ಧ ಮಾಡುವಾಗ ಅವನು ದೊಡ್ಡ ವ್ಯಾಖ್ಯಾನವೇ ಕೊಡ್ತಾನೆ. ಅವನಿಗೆ ಭಗವಂತನ ತಿಳುವಳಿಕೆ ಆವಾಗ್ಲೂ ಆ ಪಾರ್ವತಿ ದೇವಿ ಶಾಪ ಕೊಟ್ಟಾಗ, ಚಿತ್ರಕೇತುವಿಗೆ ಶಾಪ ಕೊಟ್ಟಾಗ ಅವನು ಕೇಳಿದ್ದು ಇದೆ, ಯಾವುದೇ ನಾನು ಸ್ವೀಕಾರ ಮಾಡ್ತೀನಿ, ತಪ್ಪಾಯ್ತು ಸ್ವೀಕಾರ ಮಾಡ್ತೀನಿ, ಬಟ್ ನನಗೆ ನಿನ್ನ ನೆನಪು, ಯಾವುದೇ ಯೋನಿ ಅಸುರ ಯೋನಿಯಲ್ಲಿ ನಾನು ಹುಟ್ಟಿದ್ರು ನಿನ್ನ ನೆನಪು, ಅದೇ ಸುಜ್ಞಾನ, ನೀನು ಮಾಡ್ತಾ ಇದ್ದಿ, ನೀನಿದ್ದಿ ಅಂಬೋ ಒಂದು ನೆನಪನ್ನ ನೀನು ಕೊಡಬೇಕು ಅಂತ. ಅದಕ್ಕೆ ಸುಜ್ಞಾನ ಭಕ್ತಿಯ ಬೇಡು ಕೊಂಡಾಡು ಅಂತ ಅಲ್ಲಿ ಹೇಳ್ತಾರೆ. ಇನ್ನೊಂದು ಬಂದು ಪ್ರಹ್ಲಾದರಾಯರದು. ಪ್ರಹ್ಲಾದರಾಯರ ಪ್ರಾರ್ಥನೆ, ಪ್ರಹ್ಲಾದರಾಯರ ಪ್ರಾರ್ಥನೆನೂ ಅದು ಸಪ್ತಮ ಸ್ಕಂದದಲ್ಲಿ ದೊಡ್ಡ ಪ್ರಾರ್ಥನೆ ಮಾಡ್ತಾರೆ. ದೇವರ ಬಗ್ಗೆ ಅವ್ರು ಪ್ರಾರ್ಥನೆ ಮಾಡುವಾಗ ಅವರು ಅದನ್ನೇ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಸಂಸಾರ ಅಂಬೋದನ್ನೇ ವೈತರಣಿ ಅಂತ ಹೇಳ್ತಾರೆ. ಸಂಸಾರ ಅಂಬೋದು ತುಂಬಾ ದುಃಖಕರವಾದದ್ದು. ಯಾಕೆಂದ್ರೆ ಹುಟ್ಟು ಸಾವು ಇದು ತುಂಬಾ ದುಃಖಕರವಾಗಿದ್ರು ನನಗೆ ಈ ವೈತರಣಿಯಲ್ಲಿ ಬಿದ್ದಿದ್ದೀವಿ. ಈ ವೈತರಣಿಯನ್ನೇ, ವೈತರಣಿ ನದಿಯನ್ನ, ವೈತರಣಿ ಅಂದ್ರೆ ಯೂಶಿಲಿ ಈ ದೇಹವನ್ನ ಬಿಟ್ಟ ಮೇಲೆ ಯಮಪುರಿಗೆ ಹೋಗುವಾಗ ನಾವು ದಾಟಬೇಕಾದ ಒಂದು ನದಿ ತುಲ್ಯವಾದ ಒಂದು ದುಃಖಮಯವಾದದ್ದು ಒಂದು ಅಂತ ನಮ್ಮ ನೆನಪು. ನಮಗೆ ಅದೇ ಆ ವೈತರಣಿ ಗೊತ್ತು. ಬಟ್ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಸಂಸಾರವೇ ಅದು ವೈತರಣಿ, ಇದನ್ನ ದಾಟೋದು ತುಂಬಾ ಕಷ್ಟ, ಇದಕ್ಕೆ ಆಸೆ ಕರ್ಕೊಂಡು ಹೋಗುವನು ಭಗವಂತ ಇದ್ದಾನೆ. ಸೊ ನಮಗೆ ಏನಾಗತ್ತಂದ್ರೆ, ನಿನ್ನ ನೆನಪು, ಈ ಒಂದು ಸಂಸಾರದಲ್ಲಿ ಇದ್ರೂ ನನಗೆ ದುಃಖ ಆಗೋದಿಲ್ಲ, ನನ್ಗೆ ನಿನ್ನ ನೆನಪು ಬೇಕು. ನನ್ಗೆ ಏನು ದುಃಖ ಆಗತ್ತಂದ್ರೆ, ಈ ಜನರನ್ನ ನೋಡಿ ದುಃಖ ಆಗ್ತಾ ಇದೆ. ಈ ಸಂಸಾರದಲ್ಲಿ ವೈತರಣಿಯಲ್ಲಿ ಬಿದ್ದಿದ್ದಾರೆ. ನಿನ್ನ ನೀನು ದೇವರು ಎಂಬುವ ನೆನಪಿಲ್ಲದೆ ಇವರು ಬಿದ್ದಿದ್ದಾರೆ. ಇವರ ಮೇಲೆ ಒಂದು ಕರುಣೆ ಮಾಡು ಅಂತ ಅಲ್ಲಿನ ಜ್ಞಾನ ಭಕ್ತಿಯನ್ನೇ ಪ್ರಹ್ಲಾದರಾಯರು ಬೇಡ್ತಾರಂತ. ಅದಕ್ಕೆ ಇಲ್ಲಿ ಹೇಳ್ತಾರ, ಬೇಡೋದು ಅಂದ್ರೆ ಈ ಸುಜ್ಞಾನ ಭಕ್ತಿಯನ್ನ ಬೇಡಬೇಕು. ಅಂದ್ರೆ ಸುಜ್ಞಾನ ಭಕ್ತಿಯ ಬೇಡು ಕೊಂಡಾಡು ಅಂತಾರೆ. ಕೊಂಡಾಡೋದು ಏನು ಅಂದ್ರೆ, ಭಗವಂತನನ್ನ ಗುಣಗಾನ, ಭಗವಂತನನ್ನ ಕೊಂಡಾಡಬೇಕು. ಕೊಂಡಾಡೋದು ಅಂದ್ರೆ ಸಿಗ್ಗೋದು, ಕೊಂಡಾಡೋದು ಇದೆಲ್ಲ ಯಾವ್ದಕ್ಕೆ ಬರುತ್ತೆ ಅಂದ್ರೆ, ಬರೀ ನಾವು ಏನೋ ಒಂದು ಸ್ತೋತ್ರ ಹೇಳೋದಲ್ಲ, ಸಿಗ್ಗೋದು ಕೊಂಡಾಡೋದು ಬ್ರಹ್ಮ ವರ್ಚಸ್ಸು ಇವೆಲ್ಲ ಮೂರು ವೇದಗಳಲ್ಲಿ ಬ್ರಹ್ಮ ವರ್ಚಸ್ಸು ಅಂತ ಹೇಳ್ತಾರೆ. ಇದು ಯಾವ್ದನ್ನ ಹೇಳತ್ತಂದ್ರೆ, ನಮ್ಮ ಜೀವದ ಅರಳುವಿಕೆಯನ್ನ ಹೇಳುತ್ತೆ. ಜೀವ ಅರಳಬೇಕು. ಜೀವ ಅಂದ್ರೆ ಒಳಗಿಂದ ಕೊಂಡಾಡೋದು ಅಂದ್ರೆ ಒಳಗಿಂದ ಯಾವ ಟು ಫೀಲ್ ಭಗವಂತ ಇರೋದು, ಭಗವಂತನ ಮಹಿಮೆ ಇದನ್ನ ನಾವು ನಮ್ಗೆ ಅನುಭವ ಆಗ್ತಾ ಇಲ್ಲ. ಮೆಲ್ಲ ಮೆಲ್ಲ ದೇವರ ಅನುಗ್ರಹದಿಂದ ಇದು ಅನುಭವ ಆದಾಗ ಅದು ಅರಳತ್ತ, ನಮ್ಗೆ ಕಾಣಿಸುತ್ತ ಅದು ದೇವರು ಇದಾನಂತ ರೈಟ್ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್ ಬರಬೇಕು. ಅದಕ್ಕೆ ಅವನ ಕರುಣೆ ಬೇಕು, ಅದನ್ನ ಬೇಡು ಅಂತ ಇಲ್ಲಿ ಸುಜ್ಞಾನ ಭಕ್ತಿಯ ಬೇಡು ಕೊಂಡಾಡು ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಏನ್ ಹೇಳಿದ್ದಾರೆ, ಇನ್ನೊಂದು ಇದರಲ್ಲಿ ಬಂದಿದೆ, ಏನು ವ್ಯಾಸದಾಸ ಸಿದ್ಧಾಂತ ಕೌಮುದಿಕರು ಆ ಒಂದು ಗೋಪಾಲದ ಇದಕ್ಕೆ ಮೂಲ ಏನು ಅಂತಂಬೋದಕ್ಕೆ ಗೋಪಾಲದಾಸರ ಒಂದು ಸುಳಾದಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಅವರ ಪ್ರಾರ್ಥನೆ, ಗೋಪಾಲದಾಸರ ಪ್ರಾರ್ಥನೆ ದೇವರಿಗೆ ಅವ್ರು ಮಾಡಿದ ಪ್ರಾರ್ಥನೆ, ಅದು ಸುಳಾದಿ ಹಾಡು ಹೀಗಿದೆ, ನಿಲ್ಲು ನಿಲ್ಲಯ್ಯ ನೀಲವರ್ಣದ ಸ್ವಾಮಿ ಅಂತ ಹಾಡು. ಆ ಹಾಡಲ್ಲಿ ನಿಮ್ಗೆ ಕೆಲವರಿಗೆ ಇದು ಗೊತ್ತಿರುತ್ತೆ, ಮೇ ಬಿ ಲಾಟ್ ಆಫ್ ಪೀಪಲ್ ನೋ ದಿಸ್. ಈ ಹಾಡಲ್ಲಿ ನೋಡಿದ್ರೆ ಆ ಭಾವನೆಯನ್ನು ಇಲ್ಲಿ ತುಂಬಿಟ್ಟಿದ್ದಾರೆ. ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದೇವ್ರೆ ಏನು ಯೋನಿ ಯಾವ್ದು ಬೇಕಾದ್ರೆ ನೀನು ಕೊಡು, ನಿನ್ನ ಜ್ಞಾಪಕ ಇರ್ಲಿ. ಅದು ಒಂದು. ಇನ್ನೊಂದು ಏನಂದ್ರೆ, ಇಷ್ಟು ಜನಕ್ಕೆ ನಮ್ಗೆ ಏನೇನೋ ಕೆಟ್ಟ ಯೋನಿಗಳೆಲ್ಲ ಬಂದಿವೆ, ಈ ಯೋನಿಗಳು ಬಂದಿದೆ. ಈಗಾಗ ನಾವು ಪ್ರಾರ್ಥನೆ ಇದು ಮಾಡ್ತೀವಿ. ಹರಿಕಥಾನುಸಾರದಲ್ಲಿ ದಾಸರು ಹೇಳಿದ್ದಾರೆ, ಜ್ಞಾನ ಭಕ್ತಿ ಎಲ್ಲಿ ಬೇಕಾದ್ರೆ ಈ ಪದ್ಯ ಹೇಳಿ ನಮ್ಗೆ ಜ್ಞಾನ ಭಕ್ತಿಯನ್ನ ಕೊಡಪ್ಪ ಸ್ವಾಮಿ, ನಿನ್ನ ನೆನಪು ನಮ್ಗೆ ಇರ್ಲಿ, ಯಾವ ಯೋನಿ ಕೊಟ್ರನು ಅದ್ಲಿ ನಿನ್ನ ನೆನಪು ಕೊಡು ಅಂತ ಕೇಳ್ತೀವಿ. ಇಷ್ಟು ತನಕ ಬಂದಿದ್ದು, ಇಷ್ಟು ಹಿಂದೆ ಎಷ್ಟೋ ಅನಂತ ಅನಂತ ಜನ್ಮಗಳು ಬಂದಿದ್ದಲ್ಲ, ಇದ್ರಲ್ಲಿ ಎಷ್ಟೆಷ್ಟೋ ಯೋನಿಗಳಲ್ಲಿ ಯಾವ ಯೋನಿಯಲ್ಲೂ ನಮ್ಗೆ ದೇವರ ನೆನಪೇ ಇಲ್ಲದೆ ಇದ್ದಿರ್ಬೋದು, ಚಾನ್ಸಸ್ ನಮ್ಗೆ ನೆನಪೇ ಇಲ್ಲದೆ ಹೋಗಿರ್ಬೋದು. ಅಷ್ಟು ಜನ್ಮಗಳನ್ನ ನಾವು ಹೇಗೆ ಅದು ಹೇಗೆ ನಮ್ಗೆ ಸಾಧನೆಯಾಗಿ ಮಾಡ್ಕೊಳ್ಳೋದು ಆ ಜನ್ಮವು ಅಂದ್ರೆ, ಅದಕ್ಕೆ ಹೇಳ್ತಾರೆ, ಅದಕ್ಕೆ ಗೋಪಾಲದಾಸರು ಕೊಡುವಂತದ್ದು ಏನಂದ್ರೆ, ದೇವರೇ ನನಗೆ ನೀನು ಎಷ್ಟೋ ಜನ್ಮಗಳು ಕೊಟ್ಟಿದ್ದೆ ಅಲ್ಲ, ಹಿಂದೆ ಆಗಲಿ ಮುಂದೆ ಆಗಲಿ ಇವತ್ತು ಆಗಲಿ, ಯಾವ ಜನ್ಮದಲ್ಲಿ ನಾನು ಯಾವಾಗ ಈ ಒಂದು ಸ್ನಾನಪಾನ ಏನಾರು ಏನೋ ಕಟ್ಟೆಯಾಗಿರ್ಬೋದು ಇನ್ನೊಂದಿರ್ಬೋದು ನೀರಿನ ಸಂಪರ್ಕ ಎಲ್ಲಿ ಎಲ್ಲಿ ಬಂತೋ ಅದೆಲ್ಲ ನಿಮ್ಗೆ ಅಭಿಷೇಕ ಅಂತ ತಿಳ್ಕೊ. ಯಾಕೆಂದ್ರೆ ನನ್ನಲ್ಲಿ ಇಲ್ಲಿ ಹರಿ ಅಂತ ಹೇಳಿದ್ದಾರೆ. ಯಾವ ಜನ್ಮ ನನ್ನಲ್ಲಿ ನನ್ಗೆ ಕೊಟ್ಟನೋ ನೀನು ನನ್ನ ಒಳಗೆ ತಾನೇ ಇದ್ದೆ, ಆ ಜೀವ ಇದ್ದಿರ್ಬೇಕು, ಆ ಜೀವದ ಒಳಗೆ ಒಂದು ಒಂದು ಬಿಂಬರೂಪ ಇರಬೇಕು. ಹರಿ ನೀನು ನಿಂತಿದಿ, ಅದು ಬಂದು ಎಲ್ಲ ಒಂದು ನೀರಿನ ಸಂಪರ್ಕ ಆಯ್ತು, ಮಳೆ ಬಿತ್ತು, ಅದ ಮೇಲೆ ಮಳೆ ಬಿತ್ತು, ಅದೇ ನಿನ್ಗೆ ಅಭಿಷೇಕ ಅಂತ ನೀನು ಸ್ವೀಕಾರ ಮಾಡು. ಇವಾಗ ನಿನ್ಗೆ ಬುದ್ಧಿ ಬಂದಿದ್ರೆ ಅದನ್ನು ನೀನು ಅಭಿಷೇಕ ಅಂತ ಸ್ವೀಕಾರ ಮಾಡು. ಎಲ್ಲೆಲ್ಲಿ ಯಾವ ಯಾವ ಜೀವದಲ್ಲಿ ನಾನು ನಿಂತಿದ್ದೇನೋ ಆ ಜಾಗ, ಯಾವ ಜೀವದಲ್ಲಿ ನಾನು ನಿಂತಿದ್ದೀನೋ ಆ ದೇಹದಲ್ಲಿ, ಅದೇ ನಿನ್ನ ಪೀಠ ಅಂತ ತಿಳ್ಕೊ. ನನ್ನ ದೇಹ ಯಾವ ದೇಹ ಕೊಟ್ಟಿಯೋ ಅದೇ ಒಂದು ಪೀಠ ಅಂತ ತಿಳ್ಕೊ. ಒಂದು ವೇಳೆ ನನ್ಗೆ ಒಂದು ಆಕಳು ಜನ್ಮ ಬಂತ ಹಿಂದೆ ಆ ನಾನು ಹಾಲು ಹಾಲು ಕೊಟ್ಟಾಗೆ ಆ ಹಾಲು ಕೊಟ್ಟ ಹಾಲನ್ನೇ ನಿನಗೆ ಹಾಕಿದ್ದೆ. ಯಾಕಂದ್ರೆ ಎಲ್ಲರೂ ವಿಶ್ವರೂಪ ಅಂತ ಹೇಳಿದಾರಲ್ಲ, ಎಲ್ಲಾ ಕಡೆನೂ ದೇವರಿದ್ದಾನಲ್ಲ. ಸೊ ನಾನು ಹಾಲು ಕೊಟ್ಟಾಗೆ, ನಾನು ಆಕಳಾಗಿದ್ದು ಹಾಲು ಕೊಟ್ಟಾಗ ಅದೇ ನಿನ್ನ ಹಾಲಿನ ಅಭಿಷೇಕ ಅಂತ ತಿಳ್ಕೊ. ಒಂದು ವೇಳೆ ನಾನು ಮರವಾಗಿ ಹುಟ್ಟಿದ್ರೆ, ಅಲ್ಲಿ ಏನೋ ಹೂವು ಹಣ್ಣುಗಳು ಹೂವು ಆಗಿದ್ರೆ, ಆ ಹೂವಿನಿಂದ ಬಂದ ಪುಷ್ಪನ್ ಸಮರ್ಪಯಾಮೆ ಆಗ ಅದು ನಿನಗೆ ಅಂತ ತಿಳ್ಕೊ. ಅಲ್ಲಿ ಬಂದ ವಾಸನೆಗಳಿದೆಲ್ಲ ಆ ವಾಸನೆಯಿಂದ ಗಂಧನ್ ಸಮರ್ಪಯಾಮೆ ಅಂತ ನೀನು ತಿಳ್ಕೊ. ಮತ್ತು ಏನೇನು ನಾನು ಯಾವ್ಯಾವ ಜನ್ಮದಲ್ಲಿ ಏನೇನು ಹೊಟ್ಟೆ ಒಳಗೆ ನಾನು ಹಾಕೊಂಡೇನು ಅದು ಎಲ್ಲವೂ ನಿನ್ನ ನೈವೇದ್ಯ ಅಂತ ನೀನು ತಿಳ್ಕೊ. ಮತ್ತು ಯಾವ ಜನ್ಮದಲ್ಲಿ, ಮನುಷ್ಯ ಜನ್ಮದಲ್ಲಿ ನಾನು ಒಮ್ಮೆ ಯಾವಾಗಲೂ ಈ ಸೂರ್ಯ ಚಂದ್ರನನ್ನ ಸಾಕ್ಷಿಯಾಗಿ ಇಟ್ಟುಕೊಂಡು ಯಾವ ಯಾವ ದೀಪಗಳು ಹಚ್ಚಿತೇನೋ, ಅದು ಟ್ಯೂಬ್ಲೈಟೇ ಇರ್ಬೋದು, ಕ್ರಿಸ್ಮಸ್ ಲೈಟೇ ಇರ್ಬೋದು, ಏನೇ ಒಂದು ಲೈಟ್, ಅದು ದೇವರ ನೆನಪಿಟ್ಟು ನಾನು ಅದು ಮಾಡಿದ್ರೆ ಅದು ನಿನಗೆ ದೀಪಂ ಸಮರ್ಪಯಾಮಿ ಅಂತ ಅದನ್ನ ನೀನ್ ತೊಕ್ಕೋ. ಮತ್ತು ಯಾವ ಯಾವ ಜನ್ಮದಲ್ಲಿ ಇಷ್ಟು ತನಕ ಬಂದ ಜನ್ಮ, ಇನ್ನು ಮುಂದೆ ಬರುವಂತ ಜನ್ಮಗಳಲ್ಲಿ ಇಲ್ಲಿಯ ತನಕ ಇರುವಂತ ಸ್ಥಿತಿಯಲ್ಲಿ ಏನೇನು ಕರ್ಮಗಳು ಮಾಡಿದ್ದೇನೋ, ನನ್ನ ಮೂಲಕ ಏನೇನು ಕರ್ಮ ಎಲ್ಲ ನೀನು ಮಾಡಿಸಿಕೊಂಡೆಯೋ ಎಲ್ಲ ಕರ್ಮಗಳು ನಾನು ನಿನಗೆ ಕಪ್ಪ ಕಾಣಿಕೆ ಅಂತ ಬಂತಲ್ಲ, ಆ ಕಪ್ಪ ನಾನು ಕೊಡುವಂತ ನಿನಗೆ ಕೊಡುವಂತ ಅದು ಟ್ಯಾಕ್ಸ್ ಅಂತ ನೀನು ತಿಳ್ಕೊ. ನಾನು ಕೊಡುವಂತದ್ದು ಅಂತ ನೀನು ಸ್ವೀಕಾರ ಮಾಡು ಸ್ವಾಮಿ. ಆವಾಗೆ ಅದು ಮಾಡೋವಾಗೆ ನೀನೇ ಮಾಡಿ ಮಾಡಿಸ್ತಾ ಇದ್ದೀ ಅಂತ ನೆನಪು ಕೊಟ್ಟು ಅದು ನಿನ್ಗೆ ಆರತಿ. ನಾನು ಮಾಡುವಂತ ಆರತಿ ಅದೇ ಆಗುತ್ತೆ, ನಿನಗೆ ನೀನೇ ಈ ಆರತಿಯನ್ನ ಮಾಡ್ಕೊ ಅಂತ ಗೋಪಾಲದಾಸರು ಒಂದು ಹಾಡು ಹೇಳಿದಾರಂತೆ. ಆ ಭಾವನೆಯನ್ನೇ ಇಲ್ಲಿ ಇದು ಆವ ದೇಹವ ಕೊಡಲಿ ಹರಿಮತ್ತ ಅವಲೋಕದಲ್ಲಿ ಇರಲಿ ಅಂತ ದಾಸರಿ ಹೇಳಿದ್ದಾರೆ. ಅದಕ್ಕೆ ಮೂಲ ದಾಸರಿ ಹೇಳಿದ್ದಕ್ಕೆ ಮೂಲ ಅದೇ ಇದೆ ಅಂತ ಈ ಭಾಗವತ. ಮತ್ತು ಭಾಗವತದ ರೆಫರೆನ್ಸ್ ಬಂದು ಮುದ್ದು ಮೋಹನ ವಿಠಲ ದಾಸರು ಅವರದಿಂದ ತಕೊಂಡೆ. ಉಳಿದದ್ದು ಈ ಪಂಚರತ್ನ ಪ್ರಕಾಶ ಶಾಲೆ ಇದು ಬಂತು. ಸೊ ಈ ತರ ನಾವು ಚಿಂತನೆ ಮಾಡಬೇಕು, ನಮ್ಗೆ ಯಾವಾಗ ದೇವರು ನೆನಪು ಕೊಡ್ತಾನೋ ಆ ನೆನಪನ್ನ ಇಟ್ಟುಕೊಂಡು ಕಾಸ್ ಕಾಸ್ ಪ್ರಸ್ಯೂಸ್ ಫ್ಯೂಚರ್ ಇದು ಮೂರದಲ್ಲಿ ನಾವು ಮಾಡುವಂತದಕ್ಕೆ ಕರ್ಮ ಸಮರ್ಪಣೆ ಮಾಡಬೇಕು ಅಂತ ನಾವು ಮಾಡಿದ್ರೆ ಆವಾಗ ಎಲ್ಲವೂ ಹರಿಪೂಜೆ ಆಗ್ಬಿಡುತ್ತೆ. ಸೊ ಬೇಸಿಕಲಿ ನಮ್ಗೆ ಬೇಕಾದ್ದು ದೇವರ ಚಿಂತನೆ. ಈ ಚಿಂತನೆಯನ್ನ ಅವನು ಕೊಡಬೇಕು, ಸುಜ್ಞಾನ ಭಕ್ತಿಯನ್ನ ಕೊಡಬೇಕು ಎಂಬುದಲ್ಲಿ ಕೃಷ್ಣಾರ್ಪಣ ಮಸ್ತು.